ವೇದಿಕೆಯ ಮೇಲೆ ಮಾತನಾಡುವ ಎಲ್ಲ ಗೌರವಗಳಿದೆ. ಪ್ಲೇಟೋ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ, ಅವನ ಆದರ್ಶಗಳಾದ್ಯಂತ ಸಾಹಿತಿಗಳನ್ನು ಕಲಾವಿದರನ್ನು ಹೊರಗೆ ಹಾಕಬೇಕು. ಯಾಕಂದ್ರೆ ಸಾಹಿತಿಗಳು ಮತ್ತು ಕಲಾವಿದರು ಸುಳ್ಳು ಹೇಳ್ತಾರೆ. ನಾವು ಗಮನಿಸಬೇಕು, ಪ್ಲೇಟೋ ಪ್ರಾಚೀನ ಗ್ರೀಕಿನ ಅತ್ಯಂತ ದೊಡ್ಡ ತತ್ವಶಾಸ್ತ್ರ, ಅವ ಕಾವ್ಯಮೀಮಾಂಸೆ ಪಾಯಿಟಿಕ್ಸ್ ಇವತ್ತು ಕೂಡ ನಾವು ಉತ್ತರಿಸಿ ಹೇಳುವಂತ, ಜೊತೆಗೆ ಅತ್ಯಂತ ದೊಡ್ಡ ರಾಜಕೀಯ ಜ್ಞಾನಿ. ಅವ ರಿಪಬ್ಲಿಕ್ ಎನ್ನುವ ಒಂದು ಕೃತಿಯನ್ನು ಬರೆದಿದ್ದಾನೆ. ಒಂದು ಗಣರಾಜ್ಯ ಆದರ್ಶ ಗಣರಾಜ್ಯವಾಗಬೇಕಾಗಿದ್ದರೆ ಅದು ವಾಸ್ತವಗಳ ಮೇಲೆ ನಿಲ್ಲಬೇಕು, ಸತ್ಯಗಳ ಮೇಲೆ ನಿಲ್ಲಬೇಕು, ಕಲ್ಪನೆಗಳ ಮೇಲೆಯೋ ಅಥವಾ ಯಾವುದೋ ಕನಸುಗಳ ಮೇಲೆಯೋ ಒಂದು ಆದರ್ಶ ಗಣರಾಜ್ಯವನ್ನು ರೂಪಿಸುವುದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ರಾಜ್ಯ ಒಳಗಿನಿಂದ ಗಟ್ಟಿಯಾಗಿ ಬರಬೇಕಾಗಿದ್ದರೆ ಆ ಒಳಗೆ ಹುಳ ಬಿಡುವಂತಹ ಒಂದು ಸಲ ಅಲ್ಲ ಮೂರು ಸಲ ಸುಳ್ಳು ಹೇಳುವ ಸಾಹಿತಿಗಳನ್ನು ಕಲಾವಿದರನ್ನು ರಾಜ್ಯದಿಂದ ಹೊರಗೆ ಹಾಕಬೇಕು. ಕಾರಣಗಳು, ನಾವು ಮಹಾತ್ಮ ಗಾಂಧಿಯೋ ಅಥವಾ ಇನ್ನಾರ್ಗೋ ಚಿತ್ರವನ್ನು ನೋಡ್ತೇವೆ, ಆ ಚಿತ್ರವನ್ನು ಇಟ್ಟಿರ್ತಾರೆ, ಇದು ಯಾರು ಕೇ ಅಂತ ಹೇಳಿದ್ರೆ ನಾವು ಮಹಾತ್ಮ ಗಾಂಧಿ ಅಂತ ಹೇಳ್ತೇವೆ. ಆದ್ರೆ ಅದು ಮಹಾತ್ಮ ಗಾಂಧಿ ಅಲ್ಲ, ಮಹಾತ್ಮ ಗಾಂಧಿ ಹಾಗೆ ಇರಲಿಲ್ಲ. ಆ ಚಿತ್ರವನ್ನು ನೋಡುವಾಗ ನಮಗೆ ಮಹಾತ್ಮ ಗಾಂಧಿ ಎನ್ನುವಂತಹ ಒಬ್ಬ ವ್ಯಕ್ತಿಯ ನೆನಪಾಗ್ತದೆ ಹೊರತು ಅದುವೇ ಮಹಾತ್ಮ ಗಾಂಧಿ ಅಲ್ಲ. ಕಲಾವಿದ ಆ ಒಬ್ಬ ವ್ಯಕ್ತಿಯ ಮೂರು ಡೈಮೆನ್ಷನ್ಗಳನ್ನು ತೆಗೆದು ಆ ಮೂರು ಡೈಮೆನ್ಷನ್ಗಳ ಭ್ರಮೆಯನ್ನು ಒಂದು ಡೈಮೆನ್ಷನ್ನಲ್ಲಿ ಬಣ್ಣದಲ್ಲಿ ಮತ್ತು ಬೆಳಕಿನಲ್ಲಿ ತಂದಿದ್ದಾರೆ. ನಾವು ನೋಡ್ತಾ ಇದ್ದ ಫ್ಲಾಟ್ ಇದೆ, ಮಹಾತ್ಮ ಗಾಂಧಿಯ ಗಾತ್ರ ಅದಕ್ಕೆ ಇಲ್ಲ, ಮಹಾತ್ಮ ಗಾಂಧಿಯ ಬಣ್ಣ ಮತ್ತು ಈ ಬಣ್ಣ ಹೋಲಿಕೆ ಆಗುವುದಿಲ್ಲ, ಇಲ್ಲಿ ಇರುವುದು ಗೆರೆಗಳು, ಮಹಾತ್ಮ ಗಾಂಧಿ ಗೆರೆಗಳಿಂದ ರೂಪಗೊಂಡಂತಹ ಒಬ್ಬ ಮನುಷ್ಯ ಅಲ್ಲ, ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಮಹಾತ್ಮ ಗಾಂಧಿ ಅಲ್ಲ ಅಲ್ಲ ಮತ್ತು ಅಲ್ಲವೇ ಅಲ್ಲ. ಆದರೆ ನಾವು ಅದನ್ನು ಮಹಾತ್ಮ ಗಾಂಧಿ ಅಂತ ಭ್ರಮಿಸುವ ಹಾಗೆ ಹೋಗಲಾರ. ಇಂತಹ ಭ್ರಮೆಗಳನ್ನು ಕಟ್ಟಿಕೊಂಡರೆ ಒಂದು ಶ್ರೇಷ್ಠವಾದಂತಹ ಗಣರಾಜ್ಯದ ಸ್ಥಾಪನೆ ಸಾಧ್ಯ ಇಲ್ಲ. ಕವಿಗಳೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಆಡಿದ ಗುಲಾಬಿಯನ್ನು ನೋಡುತ್ತಾರೆ, ಅದು ಸತ್ಯ, ಅದನ್ನು ಮನಸ್ಸಿನಲ್ಲಿ ಉಳಿಸಿಕೊಳ್ತಾರೆ, ಸತ್ಯದಿಂದ ಆ ಗುಲಾಬಿ ಒಂದು ಪಟ್ಟು ದೂರ ಬಂದು ಮತ್ತೆ ಅದನ್ನು ಬರೆಯುತ್ತಾರೆ, ಎರಡು ಸಲ ಸತ್ಯದಿಂದ ದೂರ ಇದ್ದರು, ಆಮೇಲೆ ಯಾರೋ ಅದನ್ನು ಓದಿ ಗುಲಾಬಿಯನ್ನು ಧ್ಯಾನಿಸಿಕೊಳ್ಳುತ್ತಾರೆ, ಆಗ ಅದು ಸತ್ಯದಿಂದ ಮೂರು ಪಟ್ಟು ದೂರ ಆಗ್ತದೆ. ಇಂತಹ ಬಂದಿಟ್ಟುಕೊಂಡ್ರೆ ಆದರ್ಶಗಳ ಸ್ಥಾಪನೆ ಸಾಧ್ಯವೇ. ಮುಂದೆ ಅವರ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ ಅವರಿಗದನ್ನು ನಿರಾಕರಿಸ್ತಾರೆ. ಅವನು ಯಥಾಸ್ಥಿಸ್ ಎನ್ನುವಂತಹ ಗ್ರೀಕಿನ ಗಂಭೀರ ನಾಟಕಗಳು ಅಥವಾ ವರ್ತ ನಾಟಕಗಳನ್ನು ಇಟ್ಟುಕೊಂಡು ಕೆಥಾಸಿಸ್ ಎನ್ನುವಂತಹ ಒಂದು ಸಂಘಟನೆಯನ್ನು ಪ್ರತಿಪಾದಿಸ್ತಾನೆ. ಅವ ಹೇಳ್ತಾನೆ, ಸಾಹಿತ್ಯ ಕಾವ್ಯ ಅಥವಾ ಕಲೆ ಎನ್ನುವುದು ಅದು ಸತ್ಯದಿಂದ ಎಷ್ಟು ಪಟ್ಟು ದೂರ ಬೇಕಿದ್ರು ಇರಬಹುದು, ಆದರೆ ಅಂತಿಮವಾಗಿ ಅದು ಕೂಡ ಒಂದು ಸತ್ಯವನ್ನು ಹೇಳುತ್ತೆ. ಅದು ನಿಜ ಬದುಕನ್ನು ಆಧರಿಸಿದೆ, ಅದು ಕಾಲ್ಪನಿಕವಾದವೂ ಕೂಡ ಅವರು ಹೇಳುವಂತಹ ಸತ್ಯ ಕಾಲ್ಪನಿಕ ಅಲ್ಲ. ಕಾಲ್ಪನಿಕವಾದ ಯಾವುದೋ ಸಂಗತಿಗಳನ್ನು ಇಟ್ಟುಕೊಂಡು ಕಾಲ್ಪನಿಕವಲ್ಲದಂತಹ ಒಂದು ಸತ್ಯವನ್ನು ಹೇಳುವುದಕ್ಕೆ ನನಗೆ ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಮುಂದೆ ಕಾವ್ಯ ಶಾಸ್ತ್ರ ಬೆಳೀತಾ 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 ಹೋಗ್ತದೆ. ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಪ್ರಾಚೀನ ಗ್ರೀಕ್ನಲ್ಲಿ ಭಾರತದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಆಗ್ತಾ ಬರ್ತವೆ. ಎಲ್ಲದರ ಮೂಲ ಕಾವ್ಯ ನಿರಾಕರಣೆ, ಪ್ರೇಮ ಮಾಡಿದಂತಹ ಕಾವ್ಯ ನಿರಾಕರಣೆ, ನಂತರದವರೆಲ್ಲ ಕಾವ್ಯವನ್ನು ಸಮರ್ಥಿಸುವುದಕ್ಕೆ ಬರುತ್ತೆ. ಹಾಗೆ ಬರ್ತಾ ಬರ್ತಾ ತೀರಾ ಇತ್ತೀಚೆಗೆ ಬಂದಾಗ ಟಿ ಎಸ್ ಎಲಿಯಟ್ ಒಂದು ಸಂಗತಿ ಇದೆ ನೋಡಿ, ಕಾವ್ಯ ಎನ್ನುವುದು ಅಥವಾ ಸಾಹಿತ್ಯ ಎನ್ನುವುದು ಬಹಳ ಗಂಭೀರವಾದಂತಹ ಒಂದು ಕ್ರಿಯೆ. ಅದೇನು ಇದ್ದಕ್ಕಿದ್ದ ಹಾಗೆ ಬಸ್ಸಿನಲ್ಲೋ ಅಲ್ಲೋ ಎಲ್ಲೋ ಕುಳಿತು ಬರೆದು ಮುಗಿಸಬಹುದಾದಂತಲ್ಲ, ಬದುಕಿನಲ್ಲಿ ನಡೆಯುವಂತಹ, ಬದುಕಿನಲ್ಲಿ ನಡೆದಂತಹ ಮತ್ತು ಬದುಕಿನಲ್ಲಿ ನಡೆಯಬಹುದಾದಂತಹ, ನಾವು ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಅಥವಾ ಕಲೆಯಲ್ಲಿ ಕಾಣುವುದೇನಲ್ಲ, ಬದುಕಿನಲ್ಲಿ ಒಂದೋ ಅದು ನಡೆದಿರಬಹುದು ಅಥವಾ ನಡೆಯಬಹುದು ಅಥವಾ ನಡೆಯುತ್ತಿರಬಹುದು. ಅಂತಹ ಸಂಗತಿಗಳು ಅನುಭವಗಳು ಎಲ್ಲೆಲ್ಲೂ 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 ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ಕವಿಯ ಮೇಲಾಗ್ತವೆ. ಕವಿ ಅದನ್ನು ತನ್ನ ಮನಸ್ಸಿನ ಮೂಲಕ ಆಯ್ದಿಸಿ ಒಂದು ಕಾವ್ಯಪ್ಪ ಸಾಹಿತ್ಯಪ್ಪ ಅನುಭವಿಸುತ್ತಾನೆ. ಹಾಗಾಗಿ ಅದು ಬದುಕನ್ನು ಆಧರಿಸಿದಂತಹ ಸಂಗತಿ. ಮತ್ತು ಅವನು ಬಹಳ ಕುತೂಹಲಕರವಾದ ಸಂಗತಿ ಹೇಳ್ತಾನೆ, ನಾವು ಹಳೆಯ ಕವಿಗಳು ಅತ್ಯಂತ ದೊಡ್ಡ ಪಂಡಿತರು, ಕಾಲದಲ್ಲಿ ಹಿಂದೆ ಹಿಂದೆ ಹೋದ ಹಾಗೆ ಅವರು ಅತ್ಯಂತ ಶ್ರೇಷ್ಠರು ಅಂತ ಭಾವಿಸಿದ್ರೆ ಅವ್ರು ಹೇಳ್ತಾನೆ ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಹತ್ತನೇ ಶತಮಾನದಲ್ಲಿ ಕನ್ನಡದಲ್ಲಿ ಪಂಪ ಎನ್ನುವ ಕವಿ ಇದ್ದ, ನಾನು ಉದಾಹರಣೆಯಿಂದಲ್ಲ, ಹತ್ತನೇ ಶತಮಾನದಲ್ಲಿ ಕನ್ನಡದಲ್ಲಿ ಪಂಪ ಎನ್ನುವ ಒಬ್ಬ ಕವಿ ಇದ್ದ, ಇವತ್ತು ಯಾರು ಇನ್ನೊಬ್ಬ ಕವಿ ಇದ್ದಾನೆ ಅಂತ ಕೇಳಿ, ಈ ಇಬ್ಬರಲ್ಲಿ ಯಾರು ಶ್ರೇಷ್ಠರಾದ ಕವಿಗಳು ಅಂತ ಕೇಳಿದ್ರೆ ಅವರ ಶ್ರೇಷ್ಠತೆ ಬೇರೆ ಬೇರೆ ರೂಪದಲ್ಲಿ ನಿರ್ಧಾರವಾಗುತ್ತದೆ. ಆದರೆ ಇವತ್ತಿನ ಕವಿ ಪಂಪನಿಗಿಂತ ಎಷ್ಟೋ ಹೆಚ್ಚು ಅನುಭವ ಇರುವ ಹೊಸ ಕವಿ ಹಳೆಯ ಕವಿಯ ಹೆಗಲ ಮೇಲೆ ಕೂತಿದ್ದಾನೆ ಅಂತ ಹೇಳ್ತಾನೆ. ಹೆಗಲ ಮೇಲೆ ಕೂತ್ರೆ ಕಾಣುವ ದೂರ ಹೆಚ್ಚು, ಕಾಣುವ ದೂರ ಹೆಚ್ಚು. ಹೇಗೆ ಅವ ಹೆಗಲ ಮೇಲೆ ಕೂತಿದ್ದಾನೆ ಅಂದ್ರೆ ಬಹಳ ಸರಳವಾಗಿ ಯೋಚಿಸಿ, ನಮಗಿರುವಂತಹ ಅನುಭವಗಳು, ನಮಗೆ ವಿದ್ಯುತ್ತಿನ ಅನುಭವ ಇದೆ, ಪಂಪನಿಗೆ ವಿದ್ಯುತ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ನಾವು ರೈಲಲ್ಲಿ ಹೋಗ್ತೇವೆ ಪಂಪ ರೈಲನ್ನು ಬಂದಿರಲಿಲ್ಲ, ನಾವು ಮೊಬೈಲ್ ಉಪಯೋಗಿಸ್ತೇವೆ ಕಂಪ್ಯೂಟರ್ ಉಪಯೋಗಿಸ್ತೇವೆ, ಎಷ್ಟೆಷ್ಟೋ ಎಷ್ಟೆಷ್ಟೋ ಹೊಸ ಹೊಸ ಆವಿಷ್ಕಾರಗಳ ಅನುಭವ ನಮಗಿದೆ. ಹತ್ತನೇ ಶತಮಾನದ ಪಂಪನಿಗೆ ಯಾವ ಅನುಭವ ಇರಲಿಲ್ಲ. ಹಾಗಾಗಿ ಅನುಭವದಲ್ಲಿ ಇವತ್ತಿನ ಕವಿ ಅತ್ಯಂತ ಶ್ರೀಮಂತನಾಗಿದೆ. ಆದ್ರೆ ತನ್ನ ಶ್ರೀಮಂತವಾದ ಅನುಭವವನ್ನು ಆ ಕವಿ ಎಷ್ಟರ ಮಟ್ಟಿಗೆ ಶಕ್ತಿಶಾಲಿಯಾಗಿ ಕೊಟ್ಟಿದ್ದಾನೆ ಎಂಬುದು ಮುಖ್ಯ. ಎಷ್ಟರ ಮಟ್ಟಿಗೆ ನಾವು ಹೆಚ್ಚು ಹೆಚ್ಚು ಅನುಭವಗಳನ್ನು ಗಳಿಸಿಕೊಳ್ತಾ ಹೋದ ಹಾಗೆ ನಾವು ದೊಡ್ಡ ದೊಡ್ಡ ಕವಿಗಳು ಆ ಸಾಹಿತಿಗಳು ಆ ಕಲಾವಿದರಾಗುವುದಕ್ಕೆ ಸಾಧ್ಯ ಇದೆ. ನಾವು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೇವೆ ಎಂಬುದರ ಅರ್ಥದಲ್ಲಿ ಅವನು ಸಂಗತಿ ಅಂತಾನೆ. ಅದು ಏನಂದ್ರೆ ನಮ್ಮ ನಮಗೊಂದು ಪರಂಪರೆ ಇದೆ, ಮತ್ತೊಂದು ವ್ಯಕ್ತಿತ್ವ, ಒಂದು ಟ್ರೆಡಿಷನ್, ಮತ್ತು ಒಂದು ಇಂಡಿವಿಜುವಾಲಿಟಿ ಇದೆ. ಇಂಡಿವಿಜುವಲ್ಗಳಾದಂತಹ ನಾವು ಇಡೀ ಟ್ರೆಡಿಷನ್ ನ ಅನುಭವದ ಮೂಲಕ ಹೊಸದನ್ನು ಕಟ್ಟಿಕೊಡೋದಕ್ಕೆ ಶಕ್ತರಾಗಿರಬೇಕು. ಅಂದರೆ ಕವಿಗಳು ಏನ್ ಮಾಡ್ತಾರೆ ಅಥವಾ ಸಾಹಿತಿಗಳು ಏನ್ ಮಾಡ್ತಾರೆ, ಕಲಾವಿದರು ಏನ್ ಮಾಡ್ತಾರೆ, ಗಮನಿಸ್ತಾರೆ ಅದರ ಒಟ್ಟಿಗೆ ಅವರು ಹೊಸದನ್ನು ಅಂತ ಏನನ್ನು ಹೇಳೋದಿಲ್ಲ. ಯಾಕಂದ್ರೆ ನಮಗೆಲ್ಲ ಇರುವುದಕ್ಕಿಂತ ಹೆಚ್ಚಿನ ಅನುಭವ ಏನು ಕವಿಯಿಲ್ಲ. ಯಾಕಂದ್ರೆ ಕವಿಗೋಬ ಮನುಷ್ಯನೇ, ನಮ್ಮ ಹಾಗೆ ಬದುಕುವ ಸಾಹಿತಿ ಕಾದಂಬರಿಕಾರ ಕಥೆಗಾರ ಇವರೆಲ್ಲರೂ ನಮ್ಮ ಹಾಗೆ ಜನಸಾಮಾನ್ಯರಾಗಿ ಬದುಕುವ, ಅವರಿಗೆ ವಿಶೇಷವಾದ ಅನುಭವ ಯಾವುದೂ ಇಲ್ಲ. ಆದರೆ ನಾವು ನಮಗಿರುವಂತಹ ಅನುಭವವನ್ನು ನೋಡುವ ದೃಷ್ಟಿಕೋನಕ್ಕಿಂತ ಭಿನ್ನವಾದ ಒಂದು ದೃಷ್ಟಿಕೋನದಲ್ಲಿ ಅವರು ಸತ್ಯವನ್ನು ನೋಡುತ್ತಾರೆ. ಅವರು ನೋಡುವ ದೃಷ್ಟಿಕೋನ ನಾವು ನೋಡುವ ದೃಷ್ಟಿಕೋನಕ್ಕಿಂತ ಭಿನ್ನವಾದದ್ದು. ನಮಗೆ ಎಷ್ಟೋ ಬಾರಿ ಅಲ್ಲಿ ಆಶ್ಚರ್ಯಚಕಿತರಾಗಿ ಬಿಡ್ತೇವೆ. ನಾವೊಬ್ಬ ಕವಿಯ ಕವಿತೆಯನ್ನು ಓದುವಾಗ ನಮಗೆ ಚೆನ್ನಾಗಿದೆ ಅಂತ ನಮಗೆ ಅನಿಸುವುದು ಹೇಗೆ ಅಂದ್ರೆ, ಒಂದು ಕಾದಂಬರಿ ಚೆನ್ನಾಗಿದೆ ಅಂತ ನಮಗೆ ಅನಿಸುವುದು ಹೇಗಂದ್ರೆ, ನಮಗೆ ಗೊತ್ತಿರುವುದೇ ವಿಷಯ, ಆದ್ರೆ ಈ ದೃಷ್ಟಿಯಿಂದ ನಾವು ನೋಡಿರಲಿಲ್ಲ. ನಮಗೆ ಹೀಗೆ ಅಂತ ಗೊತ್ತಿರಲಿಲ್ಲ, ನಾವು ನೋಡಿದ್ದಕ್ಕಿಂತ ಭಿನ್ನವಾದ ಒಂದು ದೃಷ್ಟಿಯಲ್ಲಿ. ಉದಾಹರಣೆಗೆ ರಾಮಾಯಣವನ್ನು ತಗೊಳ್ಳಿ, ಎಷ್ಟೆಷ್ಟೋ ಕವಿಗಳು ರಾಮಾಯಣವನ್ನು ಮತ್ತೆ 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 ಬರ್ತದೆ. ಮೂಲ ವಾಲ್ಮೀಕಿ ರಾಮಾಯಣವನ್ನು ಬರಲ್ಲ, ಆಮೇಲೆ ನಾಗಚಂದ್ರನ ರಾಮಾಯಣವನ್ನು ಬರಲ್ಲ, ಆಮೇಲೆ ಕುವೆಂಪು ರಾಮಾಯಣ ಮಂದಾರ ಕೇಶವಭಟ್ಟ ರಾಮಾಯಣ ಬಂದರು, ಬೇರೆ 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 ರಾಮಾಯಣಗಳು ನಮಗೆ ಬಂದವು. ಯಾಕೆ ಬೇರೆ ಬೇರೆ ರಾಮಾಯಣಗಳು ಬಂದವು ಅಂದ್ರೆ ಒಬ್ಬೊಬ್ಬ ಕವಿಯೂ ಕೂಡ ರಾಮಾಯಣವನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿ ಸರ್. ಹಾಗಾಗಿ ಭಿನ್ನವಾದ ದೃಷ್ಟಿಕೋನದಿಂದ ಅಡಿಗರು ಒಂದನ್ನೇ ಹೇಳ್ತಾರೆ, ಅನ್ಯ ಹೊರೆದುದನ್ನೇ ಬರೆದುದನ್ನೇ ಬರೆ ಬರೆದು ಭಿನ್ನ ಗಾವಿದ್ಯಮಾನ. ಬೇರೆಯವರು ಹೇಳಿದ್ದನ್ನೇ ಬೇರೆ ಕವಿಗಳು ಹೇಳಿದ್ದನ್ನೇ ಹೇಳಿ 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 ಮನಸ್ಸು ಬೇಜಾರಾಗಿದೆ. ನಮ್ಮೊಳಗನೆ ಏನೇಳಿದ್ರು ಬಣ್ಣ ಬಣ್ಣದಲ್ಲಿ ಬಣ್ಣಿಸುವ ಬಣ್ಣನಿಗೆ ಬರುವಂತೆ ನನ್ನ ಮಾಡಿದ್ದು ಅರಗ ಭಿನ್ನವಾಗಿ ಬೆಳೆಯಲಿ ಸರ್. ಇದನ್ನೇ ಸೇಡಿಯಾಪು ಕೃಷ್ಣಭಟ್ರು ಕೂಡ ಇದನ್ನೇ ಹೇಳ, ಹೆಚ್ಚು ಬರೆದವನಲ್ಲ ನಿಜ ಬರೆದವನಲ್ಲ, ಮೆಚ್ಚಿಸಲು ಬರೆಯುವ ಅಭ್ಯಾಸ ಇಲ್ಲ. ನಾವು ಹೆಚ್ಚು ಬರೆದವಲ್ಲ, ದಿನಾಂಕ ಬರೆದವನಲ್ಲ, ಬೇರೆಯವರು ಮೆಚ್ಚಿಸುವುದಕ್ಕೆ ಬರೆದವಲ್ಲ, ನನ್ನ ಮನಸ್ಸಿಗೆ ಇದು ಹೊಸ ದೃಷ್ಟಿಕೋನ ಬರೆಯಬೇಕು ಅಂತ ಅನ್ನಿಸಿದಾಗ ಮಾತ್ರವೇ ನಾನು ನೋಡಿ. ಅವರು ಜೊತೆಗೆ ಅಡಿಗರು ಎಷ್ಟು ಸೊಗಸಾಗಿದೆ. ನಾವೆಲ್ಲರೂ ಎಲ್ಲರೂ ಕೂಡ ನಾಳೆ ಬರಬೇಕು ಅಂತ ಆಶಿಸ್ತೇವೆ. ನಾಳೆ ಒಳ್ಳೇದಾಗ್ತದೆ ಎಂಬ ಆಸೆ ನಮ್ಮೆಲ್ಲರೂ ಇದೆ. ಇವತ್ತು ನಮಗೆ ತೃಪ್ತಿ ಇಲ್ಲ. ಅಡಿಗೆರೆ ಒಳಗಡೆ ಇರುವ ಹಾಗೆ ಇರುವುದೆಲ್ಲ ಬಿಟ್ಟು ಇರದುದರ ನೆಲೆಗೆ ತುಂಬಿದೆ ಜೀವನ. ಜೀವನ ಅಂದರೆ ಇರುವುದೆಲ್ಲ ಬಿಟ್ಟು ಇರದುದರ ಕಡೆಗೆ ತುಂಬಿದ್ದು ಇಲ್ಲದರ ಕಡೆಗೆ ತೆಗೆದು ಅದು ನಮಗೆ ಇವತ್ತಿನದ್ದು ತೃಪ್ತಿ ಇಲ್ಲ. ಇವತ್ತಿನ ಸಾಕು, ನಾಳೆ ಇದಕ್ಕಿಂತ ಚೆನ್ನಾಗಿರ್ತದೆ ಅಂತ ನಾವು ನಿರೀಕ್ಷಿಸ್ತಾ ನಿರೀಕ್ಷಿಸ್ತಾ ನಾಳೆಗಳನ್ನು ಆಹ್ವಾನಿಸ್ತಾ 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 ಹೋಗು. ಒಂದು ಎರಡನೇದು, ನಾವು ಯಾರೂ ಕೂಡ ಮುದಿತನವನ್ನೋ ಸಾವನ್ನೋ ಬಯಸುವುದಿಲ್ಲ. ನಾವು ಸಾಯಲಿಕ್ಕೆ ಯಾರು ಕೂಡ ತಯಾರಿಲ್ಲ. ಅಡಿಗರು ಹೇಳ್ತಾರೆ, ನರ್ಸುಗಳು ಡಾಕ್ಟರನ್ನು ಹೇಗೆ ಮನೆಯುವ ಹೊರಗೆ ಅವರ ಬೆನ್ನಿಗೆ ಸದಾ ನಾಲ್ಕು ಮಂದಿ. ಒಂದು ಹುಟ್ಟಿಗೆ ಕಾರಣರಾದಂತಹ ಡಾಕ್ಟರನ್ನು ನರ್ಸುಗಳು ಹೇರಿಕೆ ಮನೆಯುವ ಹೊರಗೆ ಓಡಾಡ್ತಾರೆ, ಅವರೊಟ್ಟಿಗೆ ನಾಲ್ಕು ಮಂದಿ ಇದ್ದಾರೆ. ಯಾಕಂದ್ರೆ ಅವರುಗಳ ಸಾಯ್ತು. ಅದೇ ರೀತಿಯಲ್ಲಿ ತೊಟ್ಟಿಲಂಗಡಿಯಲ್ಲಿ ಮಗು ತುಂಬಾ ಅಗ್ಗ. ನೀವು ತೊಟ್ಟಿಲಂಗಡಿಗೆ ಹೋಗಿ ಮಗುವನ್ನು ಮಲಗಿಸುತ್ತಿರುವಂತದ್ದು ಹುಟ್ಟಿನ ಸಂಕೇತ. ಆ ತೊಟ್ಟಿಲಂಗಡಿಗೆ ಹೋಗಿ ಕ್ರಯ ಮಾಡಿ ತೊಟ್ಟಿಲು ಒಂದು ಬಿದಿರಿನ ನಾಲ್ಕು ತುಂಡು ಆದರೆ ಬಿದಿರಿನ ನಾಲ್ಕು ತುಂಡು ಬೇಕಿದ್ರೆ ಫ್ರೀ ಸಿಗ್ತದೆ ನಿಮಗೆ. ತುಂಬಾ ಅಗ್ಗ ಅಂತ ತೊಟ್ಟಿಲು ಕಾಸ್ಟ್ಲಿ, ಬದುಕು ಕಾಸ್ಟ್ಲಿ, ಸಾವು ಅಗ್ಗ. ನಾವು ನಾಳೆಯನ್ನು ಹಾರೈಸ್ತಾ ಹಾರೈಸ್ತಾ ಹೋಗುವಾಗ ನಮಗೆ ಗೊತ್ತಿಲ್ಲದ ಒಂದು ನಾವು ಮರೆತುಬಿಡುವ ಒಂದು ಸತ್ಯ ಇದೆ. ನಾವು ಸಾವಿಗೆ ಹತ್ತಿರವಾಗ್ತಾ ಹತ್ತಿರವಾಗ್ತಾ ಹೋಗ್ತೇವೆ. ನಾಳೆ ಬರಲಿ ಅಂತ ನಾವು ಹಾರೈಸಿದಷ್ಟು ನಮ್ಮ ಬದುಕು ಕಮ್ಮಿಯಾಗಿ ಸಾವು ಹತ್ತಿರ ಬರುತ್ತದೆ. ನಮ್ಮ ಬದುಕಿನಲ್ಲಿರುವ ವೈರುಧ್ಯವನ್ನು ಹೇಳ್ತಾರೆ, ನಮಗೆ ಸಾವು ಬೇಡ, ನಾಳೆ ಬೇಕು ಅಂದ್ರೆ ಆಗುದಿಲ್ಲ. ನಾಳೆ ಬಂದ ಹಾಗೆ ನಾವು ಸಾವಿಗೆ ಹತ್ತಿರ ಆಗಲೇಬೇಕು. ಹಾಗಾಗಿ ಈ ಸಾವಿನ ಹತ್ತಿರಕ್ಕೆ ಹೋಗುವ ಕ್ರಿಯೆಯನ್ನು ನಾವು ಬಯಸ್ತೇವೆ, ಅದರ ಒಟ್ಟಿಗೆ ಸಾವು ಕಡೆ ಆಗ್ತದೆ. ನಾವು ಇಷ್ಟೊತ್ತು ಇಂತಹ ಒಂದು ಆಲೋಚನೆಯನ್ನೇ ಮಾಡಿದ್ದೇವೆ. ನಾನು ಕುತೂಹಲಕ್ಕಾಗಿ ಇತ್ತೀಚೆಗೆ ನಿಧನರಾದಂತಹ ಹೇಗೆ ಒಬ್ಬ ಕವಿ ಒಬ್ಬ ಸಾಹಿತಿ ಭಿನ್ನವಾಗಿ ಬೆಳೆಯುವುದು, ಕವಿಯಿಂದ ಭಿನ್ನವಾಗಿ ಯೋಚಿಸಿಕೊಂಡಿರುವ ಬಗ್ಗೆ ಕೆವಿ ಸಮರೇಶ್ ಅವರ ಎರಡು ಕವಿತೆಗಳನ್ನು, ಸಣ್ಣ ಕವಿತೆಗಳನ್ನು ಓದ್ತಾ ಇದ್ದೇನೆ. ಇಬ್ಬರು ಅಂತ ಮೊದಲು ಒಬ್ಬರೇ ಇಲ್ಲ, ತುಂಬಾ ಗಮನಿಸಬೇಕು. ಮೊದಲು ಒಬ್ಬರೇ ಇಲ್ಲ, ತನ್ನ ಅಡುಗೆಯನ್ನು ನಿದ್ದೆಯನ್ನು ತಾನೇ ಮಾಡುತ್ತಿದ್ದ. ಮೊದಲು ಒಬ್ಬರೇ ಇಲ್ಲ, ತನ್ನ ಅಡುಗೆಯನ್ನು ತನ್ನ ನಿದ್ದೆಯನ್ನು ತಾನೇ ಮಾಡುತ್ತಿದ್ದ. ತನ್ನ ಷರ್ಟುಗಳನ್ನು ತನ್ನ ವಿಚಾರಗಳನ್ನು ಆಲೋಚನೆ ಮಾಡ, ತನ್ನ ಷರ್ಟುಗಳನ್ನು ತನ್ನ ವಿಚಾರಗಳನ್ನು ತಾನೇ ಒಗೆಯುತ್ತಿದ್ದ. ಎರಡು ಒಂದು ಮಾಡು ಮತ್ತು ಹೋಗಿ ಮಾಡುವುದು ಅಡುಗೆಯನ್ನು ಮತ್ತು ನಿದ್ದೆ. ಅವರ ಅಡುಗೆಯನ್ನು ಮಾಡ್ತಾನೆ, ಅವನ ನಿದ್ದೆಯನ್ನು ಅವನ ವಿಚಾರಗಳನ್ನು ಅವನೇ ಉಗಿಯುತ್ತಾನೆ. ಏನ್ ಮಾಡ್ತಾನೆ ಆಲೋಚನೆಗಳು ಮತ್ತು ಅವನ ಶರ್ಟುಗಳನ್ನು ಅವನೇ ಉಗಿತಾನೆ. ಒಂದು ದಿನ ಬೇಜಾರಲ್ಲಿ ಊಟಕ್ಕೆಂದು ಸಮೀಪದ ಹೋಟೆಲ್ಗೆ ಹೋದ. ಒಂದು ದಿನ ಬೇಜಾರಲ್ಲಿ ಊಟಕ್ಕೆಂದು ಸಮೀಪದ ಹೋಟೆಲ್ಗೆ ಹೋದ. ಅಲ್ಲಿ ಆಕೆಯ ಭೇಟಿಯಾಯಿತು. ಅಲ್ಲಿ ಅವಳನ್ನು ಕಾಣ, ಅಲ್ಲಿ ಆಕೆಯ ಭೇಟಿ. ಅಂದಿನಿಂದ ದಿನ ತೆಗೆದು ಬದಲಾಗ್ತದೆ. ಅಂದಿನಿಂದ ಆಕೆ ಇವನ ಅಡುಗೆಯನ್ನು ಈತ ಅವಳ ನಿದ್ದೆಯನ್ನು ಮಾಡುವುದಕ್ಕೆ ಮತ್ತು ಆಕೆ ಇವನ ಶಬ್ದಗಳನ್ನು ಈತ ಅವಳ ಆಲೋಚನೆಗಳನ್ನು ಒಗೆಯುವುದಕ್ಕೆ ಶುರುವಾಯಿತು. ಒಂದು ಫೆಮಿನಿಸ್ಟ್ ಆಲೋಚನೆ ಇಷ್ಟೊಂದು ಶಕ್ತಿಯ ಅಧಿಕಾರಿಯಾಗಿ ಹೇಳುವುದಕ್ಕೆ ಸಾಧ್ಯವಾಗುವಂತಹ ಕವಿತೆಯನ್ನು ನಾನು ಬೇರೆ ಕಂಡರೆ ಅಂತಹ ಅದ್ಭುತವಾದಂತಹ ಒಂದು ಕವಿತೆಯನ್ನು ಬರೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ರತಿಮಾನಂದ ಕುಮಾರ್ ಮೈಸೂರಿನ ಕವಿಗೋಷ್ಠಿಯಲ್ಲಿ ಕವಿತೆಯನ್ನು ನಮ್ಮಲ್ಲಿ ಫೆಮಿನಿಸ್ಟ್ ಬರವಣಿಗೆ ಹೇಗಿರ್ತದೆ ಅಂದ್ರೆ ಅಡುಗೆ ಮನೆಯಿಂದ ಹೊರಗಿಳಿಬೇಕು ಎಂಬ ಮಾದರಿಯಲ್ಲಿ ಒಂದು ಹೆಣ್ಣು ಹಾಳಾಗಿ ಹೋಗುವುದಕ್ಕೆ ಮುಖ್ಯವಾದ ಕಾರಣ ಅಡುಗೆ ಮನೆ. ಅಡುಗೆ ಮನೆಯೊಳಗೆ ಸಿಕ್ಕಿಕೊಂಡು ಹೆಣ್ಣು ಎಲ್ಲ ದೃಷ್ಟಿಯಿಂದಲೂ ಹಾಳಾಗಿ ಹೋಗ್ತದೆ ಹೋಗ್ತಾಳೆ ಅಂತ ಇಡೀ ಜಗತ್ತಿನ ಫೆಮಿನಿಸ್ಟ್ಗಳು ಹೇಳ್ತಾ ಇರುವಾಗ ಪ್ರತಿಮಾನಂದ ಕುಮಾರ್ ಹೇಳಿದ್ರು, ನನಗೆ ಅಡುಗೆ ಮನೆ ಎಂದರೆ ತುಂಬಾ ಇಷ್ಟ. ಯಾಕಂದ್ರೆ ನನ್ನ ಒಳಗಿರುವ ಭಾವನೆಗಳನ್ನೆಲ್ಲ ಹೊರಹಾಕುವುದಕ್ಕೆ ಅಡುಗೆ ಮನೆಯಷ್ಟು ಒಳ್ಳೆಯ ಜಾಗ ಬೇರೆ ಇಲ್ಲ. ನಾನು ಅಡುಗೆ ಮನೆಯಲ್ಲಿ ಸಣ್ಣದಾಗಿ ಕತ್ತರಿಸುತ್ತೇನೆ, ಚೆನ್ನಾಗಿ ಕುಟ್ಟಿ ಹುಡಿ ಮಾಡ್ತೇನೆ, ಹುರಿಯುತ್ತೇನೆ, ಪತಕೊತ ಕುದಿಯುವಂತೆ ಬೇಯಿಸ್ತೇನೆ, ರುಬ್ಬುತ್ತೇನೆ. ನನ್ನ ಮೇಲೆ ಆಗುವ ಎಲ್ಲ ಅನ್ಯಾಯಗಳ ಸೇಡನ್ನು ಕೂಡ ನಾನು ಅಡುಗೆ ಮನೆಯವಾಗಿ ತಿಳಿಸಿಕೊಡ್ತೇನೆ. ಅಡುಗೆ ಮನೆಯವಾಗಿ ತಿಳಿಸಿಕೊಳ್ಳುವ ಹಾಗೆ ನನಗೆ ಎಲ್ಲೂ ತಿಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ ಪ್ರತಿಭಾಗ. ಆಶ್ಚರ್ಯ, ಇಡೀ ಜಗತ್ತಿನ ಆಲೋಚನೆಗಿಂತ ಭಿನ್ನವಾಗಿ ಒಬ್ಬಳಿಗೆ ಅದೇ ವಸ್ತುವನ್ನು ಇಟ್ಟುಕೊಳ್ಳುತ್ತವೆ ಎಂದು ಬರೆಯುತ್ತೆ ಸಾಧ್ಯ. ಯಾವಾಗ ಒಂದು ಸಂಗತಿ ಕಾವ್ಯವೋ ಸಾಹಿತ್ಯವೋ ಆಗ್ತದೆ ಅಥವಾ ಕಲೆ ಅಂತಂದ್ರೆ ಅದು ಇದರ ಎಲ್ಲದಕ್ಕಿಂತ ಭಿನ್ನವಾಗಿ ಅಂತಹ ಸಂಕೀರ್ಣತೆಗಳನ್ನು ಇಟ್ಟುಕೊಂಡು ಆಲೋಚಿಸುವುದಕ್ಕೆ ಸಾಧ್ಯವಲ್ಲ. ಆ ಹಕ್ಕಿ ಬೇಕಾದರೆ ಅಂತ ಹೆಚ್ಚು ಶೋಕಾಶಾಸ್ತ್ರವನ್ನು ಕಲಿಯುತ್ತೆ. ಆ ಹಕ್ಕಿ ಬೇಕು. ಒಂದು ಹಕ್ಕಿ ಒಬ್ಬ ರಾಜ ಬೇಟೆಗಾಗಿ ಹೋಗ್ತಾನೆ. ಬೇಟೆಗೆ ಹೋಗುವಾಗ ಅಲ್ಲಿ ಅವರಿಗೆ ಆಯಾಸ ಆಗ್ತದೆ. ಅವ ಅಲ್ಲಿ ಒಂದು ಮರದ ಅಡಿಗೆಯಲ್ಲಿ ಕೂತ್ಕೊಳ್ತಾನೆ. ಆಗ ಆ ಮರದಲ್ಲಿ ಒಂದು ಹಕ್ಕಿ ಇರ್ತದೆ. ಅವನಿಗೆ ಆ ಹಕ್ಕಿ ಬೇಕು ಅಂತ ಅಂತಂದ್ರೆ ಚೆನ್ನಾಗಿ ಹಾಡ್ತದೆ, ಮತ್ತು ಮರದ ನೆರಳು ಬೇಕು ಅಂತ ಅಂದಿರ್ತದೆ, ಅದು ಅದು ಬೇಕು ಅಂತ ಅಂತದೆ. ಹಾಗೆ ಆ ಮರದ ನೆರಳನ್ನು ಆ ಹಕ್ಕಿಯನ್ನು ತರಬೇಕಾಗಿದ್ದರೆ ಆ ಹಕ್ಕಿಯನ್ನು ತರುವುದಕ್ಕಾಗಿ ಮರದಕ್ಕೆ ಅದರ ಗೂಡನ್ನು ತೆಗಿಬೇಕು. ಆ ಗೂಡು ಮರಕ್ಕೆ ಅಂಟಿಕೊಂಡಿದೆ, ಮರದ ಗೆಲ್ಲಿಗೆ ಅದನ್ನು ತಗೊಳ್ಬೇಕು. ಮರದ ಗೆಲ್ಲು ಮಾತ್ರ ತಂದರೆ ಅದು ಸತ್ತೋಗ್ತದೆ, ಹಾಗಾಗಿ ಮರವನ್ನು ತರಬೇಕು. ಮರವನ್ನು ತರಬೇಕಾಗಿದ್ದರೆ ಅದು ಎಲ್ಲೆಲ್ಲೋ ಬೆಳೆಯುವ ಮರ, ನಿರ್ದಿಷ್ಟವಾದ ವಾತಾವರಣದಲ್ಲಿ ಮಣ್ಣಿನಲ್ಲಿ ಬೆಳೆಯುವ ಮರ, ಹಾಗಾಗಿ ಆ ಮರದ ಸುತ್ತ ಇರುವ ಮಣ್ಣು ಬೇಕು. ಅದು ಇದ್ದರೆ ಸಾಕಾಗುವುದಿಲ್ಲ, ವಾತಾವರಣ ಬೇಕು. ಆ ವಾತಾವರಣ, ಆ ಮಣ್ಣು, ಆ ಮರ, ಆ ಹಕ್ಕಿ ಇದೆಲ್ಲ ತಡೆಯಬೇಕು ಅಂತ ಬಯಸಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡಿ ಆ ರಾಜ್ಯವನ್ನು ಗೆದ್ದ. ಒಂದು ಸಣ್ಣ ಆಸೆ, ಒಂದು ಸಣ್ಣ ಆಸೆ ಎಷ್ಟು ದೊಡ್ಡದಾಗಿ ಬೆಳೆದು ಯುದ್ಧಗಳಿಗೆ ಕಾರಣವಾಗುವುದು ಎಂಬುದನ್ನು ಬಹಳ ಸರಳವಾಗಿ ನಮ್ಮ ಒಳಗೆ ಬರುವಂತಹ ಒಂದು ಸಣ್ಣ ಎಣುಕು ಹೇಗೆ ನಮ್ಮನ್ನೇ ನಾಶ ಮಾಡಬಹುದು ಎಂಬುದಕ್ಕೆ 75 ಕವಿತೆ ಇದೆ. ಒಬ್ಬ ಹೊಸ ಮನೆ ಕಟ್ಟಿದಂತೆ ಒಂದು ಆನೆ ಮರಿಯನ್ನು ಮನೆಯೊಳಗೆ ಸಾಕಿದಂತೆ, ಸಾಕಿ ಆನೆ ಮರಿಗೆ ಆಹಾರ ಕೊಟ್ಟು ಬೆಳೀತಾ ಬೆಳೀತಾ ದೊಡ್ಡದಾ ಇದ್ದಂತೆ. ಒಂದು ದಿನ ಆ ಆನೆ ಮರಿಯನ್ನು ಹೊರಗೆ ತರಬೇಕು ಅಂತ ಬಯಸಿದವ, ಜನರಿಗೆ ತೋರಿಸಬೇಕು, ಮೆರವಣಿಗೆ ಮಾಡಬೇಕು ಅಂತ ಬಯಸಿದ. ಹಾಗಾಗಿ ಮನೆಯನ್ನು ಮುರಿದು ಆನೆಯನ್ನು ಹೊರಗೆ ತರ ಅದೊಂದು ಮನೆಯನ್ನು ಮುರಿದು ನಮ್ಮ ಒಳಗೆ ಬರುವ ಎಷ್ಟು ಆಲೋಚನೆಗಳು ನಮ್ಮನ್ನೇ ನಾಶ ಮಾಡಿ ಹೊರಗೆ ಬರುವುದಿಲ್ಲ. ಒಬ್ಬ ಕವಿ ಆ ರೀತಿಯಲ್ಲಿ ಆಲೋಚಿಸ್ತಾನೆ. ನನ್ನ ಮಾತುಗಳನ್ನು ಮುಗಿಸುವುದಕ್ಕಿಂತ ಮೊದಲು ನಾನು ಹೇಳಬೇಕಾದಂತಹ ಒಂದು ಕವಿತೆ ಇದೆ, ಸೂರಬೆಕ್ಕುಣಿಯವರ ಅಶ್ವತ್ಥಾಮನ್ ಎನ್ನುವ ಕವಿ. ನಮಗೆಲ್ಲ ಗೊತ್ತಿದೆ ಅಶ್ವತ್ಥಾಮ ಎನ್ನುವ ಮಹಾಭಾರತದ ಒಂದು ಭಾಗ. ಅಶ್ವತ್ಥಾಮನ ತಂದೆ ಕೌರವರಿಗೂ ಪಾಂಡವರಿಗೂ ಗುರುವಾದಂತಹ ದ್ರೋಣಾಚಾರ್ಯ ಮುದುಕ. ಅಶ್ವತ್ಥಾಮನ ತಾಯಿ ಕೃಪೆ. ಅಶ್ವತ್ಥಾಮ ಒಬ್ಬನೇ ಮಗ. ದ್ರೋಣಾಚಾರ್ಯ ಕೌರವರಿಗೂ ಪಾಂಡವರಿಗೂ ಶಸ್ತ್ರ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ಗುರು. ಬೆಳಕಿನ ಹೊತ್ತು ಅವ ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡಿಸುವುದಕ್ಕಾಗಿ ಕೌರವನ ಅರಮನೆಗೆ ಹೋಗ್ತಾನೆ. ಅಲ್ಲಿ ಪಾಂಡವರು, ಕೌರವರು, ಮಕ್ಕಳು, ಎಲ್ಲರೂ ಮಕ್ಕಳು ಅಶ್ವತ್ಥಾಮನ ನೇಮಕರಾಗಿರುವ ಅಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡ್ತಾರೆ. ಮಧ್ಯಾಹ್ನದವರೆಗೆ ಅಲ್ಲಿ ಇರ್ತಾನೆ. ಮಹಾ ಅಭಿಮಾನಿ ಈ ದ್ರೋಣಾಚಾರ್ಯ. ಯಾವ ಕಾರಣಕ್ಕೂ ಯಾರ ಮುಂದೆಯೂ ರಾಜಗುರು ಆದರೆ ಅತ್ಯಂತ ಬಡತನದಿಂದ ಗೊತ್ತಿದ್ದ. ಯಾರ ಮುಂದೆಯೂ ಏನನ್ನು ಕೇಳಿದವಾಗಲು, ಯಾರ ಮುಂದೆಯೂ ಕೈಗೊಂಡಿದ್ದವಾಗಲು ಅವ ಬರ್ತಾನೆ ಅತ್ಯಂತ ಬಡತನ ಮನೆಯಲ್ಲಿ. ಮಧ್ಯಾಹ್ನದ ಮೇಲೆ ಎಲ್ಲೆಲ್ಲೋ ಹೋಗಿ ಯಾವುದೋ ಗಡ್ಡೆಗಳಲ್ಲಿ ಉದುರಿದಂತಹ ಕಾಳುಗಳನ್ನು ತೆಗೆಕೊಂಡು ಬರ್ತಾನೆ. ಅವನ ಹೆಂಡತಿ ಕೃಪೆ ಕೌರವರ ಅರಮನೆಗೆ ಹೋಗಿ ಬೆಳಗ್ಗೆ ಹಿಟ್ಟು ಬೀಸುವ ಕೆಲಸವನ್ನು ಮಾಡ್ತಾರೆ. ಅಕ್ಕಿ, ರಾಗಿ ಇತ್ಯಾದಿ ಧಾನ್ಯಗಳನ್ನು ಬೀಸುವ ಕೆಲಸ ಮಾಡ್ತಾರೆ. ಹಾಗೆ ಬೀಸುವಾಗ ಹೊರಗೆ ರಟ್ಟಿದಂತಹ ಹುಡಿಯನ್ನು ಸಂಗ್ರಹಿಸಿ ಮರಗೆ ತರ್ತಾರೆ. ಅಷ್ಟು ಬಡತನದಲ್ಲಿ ಅವರು ಬರುತ್ತಾರೆ. ಈ ಅಶ್ವತ್ಥಾಮ ಅವನು ಬೆಳಗ್ಗೆ ಕೌರವ ಪಾಂಡವರೊಟ್ಟಿಗೆ ಯುದ್ಧದ ಅಭ್ಯಾಸ ಮಾಡ್ತಾನೆ. ಮಧ್ಯಾಹ್ನದ ಮೇಲೆ ಈ ಮಕ್ಕಳೆಲ್ಲ ಬಯಲಿಗೆ ಬಂದು ಆಡ್ತಾರೆ, ಎಲ್ಲರೂ ಆಡ್ತಾರೆ. ಈ ಆಟದ ಮಧ್ಯೆ ಪಾಂಡವರು ಮತ್ತು ಕೌರವರು ಒಂದು 4 ಗಂಟೆಯ ಹೊತ್ತಿಗೆ ಅವರು ಹಾಲು ಕುಡಿಯಲಿಕ್ಕೆ ಅಂತ ಹೋಗ್ತಾರೆ. ಹೋಗಿ ಹಾಲು ಕುಡಿದು ಅಷ್ಟು ಹೊತ್ತು ಅಶ್ವತ್ಥಾಮ ಒಬ್ಬನೇ ಇರ್ತಾರೆ. ಒಂದು ದಿನ ಅಶ್ವತ್ಥಾಮನಿಗೆ ತಾನು ಕೂಡ ಹಾಲು ಕುಡಿಬೇಕು ಅಂತ ಅನಿಸಿತು. ಅವ್ರ ಮನೆಯಲ್ಲಿ ಹಾಲು ಏನೂ ಇಲ್ಲ, ಅವನಿಗೆ ಯಾವ ಯಾಕಂದ್ರೆ ರಾತ್ರಿ ಆಗಬೇಕು, ಆಹಾರ ಬರಬೇಕಾಗಿದೆ, ಏನಾದರೂ ಅವ ಕಾಯ್ತಾ ಇರ್ತಾನೆ, ಮನೆಗೆ ಬರ್ತಾನೆ, ಹಸಿವೆ ಆಗಿದೆ ಅಮ್ಮ ಏನು ಇಲ್ಲವೇ ಎಂದಿನವರು ಅಂತ ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ಏನಾದರೂ ಕೊಡುವೆ ತುಸು ನಿಲ್ಲು, ಹಿತ್ತಿಲಲ್ಲಿ ನೀರು ಉಳಿಸಿ ಬಂದೆಯ, ಬಳ್ಳಿ ಗಿಡಕ್ಕೆ ಹೂ ತುಳಸಿ ತಂದೆಯ, ಪಾಠಗಳಂತೆಯ ಪೇಮು ಇದೆಯ ಒಂದು ಗಳಿಗೆ ಅಂತ ಅವನ ಆ ಮಾತಿನಿಂದ ಅವನು ಡೈವರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ, ಹಾಲು ಕೊಡುವಂತ ಅಂತ ಹೇಳ್ತಾನೆ. ಅಷ್ಟು ಹೊತ್ತಿಗೆ ಅಷ್ಟರಲ್ಲೇ ಹೇಗಲ್ಲ ಗಂಟು ತೂಗಾಡಿಸುತ್ತಾ ದಣಿವು ಬಂದ ವೃದ್ಧ ತಂದೆ ಮನೆಗೆ, ತಂದೆಯಲ್ಲಿಗೆ ಬರ್ತಾನೆ. ಆಗ ತಾಯಿ ಹೇಳ್ತಾಳೆ, ನಾವು ಇಷ್ಟು ದಿವಸ ನಿರೀಕ್ಷಿಸಿದಂತಹ ಒಂದು ಸಂಗತಿ ಇವತ್ತು ದುರ್ಧನೆ ಎದುರಾಗಿ ಬಿಟ್ಟಿದೆ. ಮಗ ಹಾಲು ಕೇಳ್ತಾ ಇದ್ದಾನೆ, ಅವ ಹಾಲಿನ ಸೇವಂತ ಎಲ್ಲಿಂದ ಹಾಲು ಕೊಡ್ತೀವಿ? ಅದಕ್ಕೆ ತಂದೆ ಒಂದು ಸೂಚನೆ ಹೇಳ್ತಾನೆ, ನೀನು ತಂದ ಹಿಟ್ಟು ಉಂಟಲ್ಲ, ಹಿಟ್ಟು ನೀರನ್ನು ಕಲಸಿ ಕೊಡುವವರಿಗೆ, ಹಿಟ್ಟು ನೀರನ್ನು ಕಲಸಿ ತಾಯಿ ಕೊಡ್ತಾಳೆ. ಅವ ಅದನ್ನು ಕುಡಿತಾನೆ, ಮತ್ತೆ ಆಟಕ್ಕೆ ವಾಪಸ್ ಹೋಗ್ತಾನೆ. ಗೆಳೆಯರ ಹತ್ರ ಹೇಳ್ತಾನೆ, ನಾನು ಇವತ್ತು ಹಾಲು ಕುಡಿದಿದ್ದೇನೆ ಅಂತ. ಮತ್ತೆ ಪ್ರತಿ ದಿವಸ ಹಾಲು ಕುಡಿಯಲಿಕ್ಕೆ ಬರ್ತಾನೆ, ಬರುವಾಗ ತಾಯಿ ಹಿಟ್ಟು ನೀರನ್ನು ಕಲಸಿ ಅವನಿಗೆ ಕೊಡ್ತಾಳೆ, ಅವನು ಕುಡಿತಾನೆ, ಮತ್ತೆ ಆಡಿದ. ಆದರೆ ಒಂದು ದಿನ ಯಾವುದೋ ಕಾರಣಕ್ಕೆ ಅವ ಆ ಹಾಲು ಕುಡಿಯುವ ಹೊತ್ತಿಗೆ ಅವರ ಅರಮನೆಗೆ ಹೋಗಿ ಅಲ್ಲಿ ಅವನಿಗೆ ನಿಜವಾದ ಹಾಲು ಸಿಕ್ಕಿತು. ಆ ಹಾಲು ಸಿಕ್ಕಿದ ಮೇಲೆ ಮನೆಗೆ ಬರ್ತಾನೆ, ಮಾತಾಡುವುದಿಲ್ಲ. ಮರು ದಿವಸ ಆಟಿಗೆ ಹೋಗ್ತಾನೆ, ಅಲ್ಲಿಂದ ಪುನಃ ತನ್ನ ಮನೆಗೆ ಬರ್ತಾನೆ, ಅಮ್ಮನಲ್ಲಿ ಹಾಲು ಕೇಳ್ತಾನೆ. ಅವಳು ಹಾಲು ಕುಡಿಯುವ ಒಂದು ಎಂತ ಹಾಲು ನೋಡಿ, ಒಂದು ಭಾಷೆಯನ್ನು ಮತ್ತು ಒಂದು ಸನ್ನಿವೇಶವನ್ನು ಎಷ್ಟು ಶಕ್ತಿಶಾಲಿಯಾಗಿ ಸ್ಥಾಪಿಸಬಹುದಕ್ಕೆ ಸುರಮೆ ಕುಡಿಯವರು ಬರೆಯುವ ಇನ್ನು ಮುಂದಿನ ಎರಡು ಪದ್ಯಗಳು ಸಾಕ್ಷಿ. ಆ ಹುಡುಗ ಹೇಳ್ತಾನೆ, ಹಿಟ್ಟು ನೀರನ್ನು ಕಲಸಿ ಕೊಟ್ಟಾಗ ಮರು ದಿವಸ ಹುಡುಗ ಅಂದನು, ನಮ್ಮ ಹಾಲು ಹೋದರೆ ಬೆಳ್ಳಗಿರುವುದನ್ನೆಲ್ಲ ಹಾಲೆಂದು ಕುಡಿಯುವವರ ಬವಣೆಗಳ ಕಥೆಯ ನಾನು ಈಗ ಬಂದೆ. ಹಿಟ್ಟು ನೀರನ್ನು ಕಲಸಿ ಕೊಟ್ಟಾಗ ಮರು ದಿವಸ ಹುಡುಗ ಅಂದನು, ಅಮ್ಮ ಹಾಲು ಹೋದರೆ ಬೆಳ್ಳಗಿರುವುದನ್ನೆಲ್ಲ ಹಾಲೆಂದು ಕುಡಿಯುವವರು ಅವರು ಬೇಕಾದಷ್ಟು ಅವರ ಭವಣೆಗಳು ಕಷ್ಟಗಳ ಕಥೆ ನನಗೀಗ ಅರ್ಥ ಆಗಿದೆ. ಹೇಗೆ ನಾವು ಬೆಳಗಿರುವುದನ್ನು ಈ ಇಂತಹ ಒಂದು ಸಂಗತಿಯನ್ನು ಬಹಳ ಶಕ್ತಿಯಾಗಿ ಸ್ಥಾಪಿಸುವುದಕ್ಕೆ ಹೇಳುವುದಕ್ಕೆ ನಮ್ಮಲ್ಲಿ ಕಾವ್ಯಕ್ಕೆ ಸಾಹಿತ್ಯಕ್ಕೆ ಕಾದಂಬರಿಗಳಿಗೆ ಚಿತ್ರಗಳಿಗೆ ಸಾಧ್ಯ ಆಗುತ್ತದೆ. ನನಗೆ ಯಕ್ಷಗಾನವನ್ನು ಮಾಡುವಂತಹ ಒಂದು ಸಣ್ಣ ಚಿತ್ರ ಇದೆ, ಒಂದು ಉದ್ದದ ಸಂಕ ಇದೆ. ಆ ಸಂಕದ ಮೇಲೆ ತುಂಬಾ ವಾಹನಗಳು ಓಡಾಡ್ತಾ ಇದ್ದಾವೆ. ನನಗೆ ಯಾವಾಗಲೂ ನೇತ್ರಾವತಿ ಸೇತುವೆ ನೆನಪಾಗ್ತದೆ ನೋಡುವ. ಆ ಸೇತುವೆ ಎರಡು ನದಿಯ ಎರಡು ಬದಿಯಲ್ಲಿ ಒಂದಷ್ಟು ಕಾರ್ಖಾನೆಗಳಿವೆ. ಆ ಕಾರ್ಖಾನೆಗಳಿಂದ ಹೊಗೆ ಹೇಳ್ತಾ ಇದೆ, ವಾಹನಗಳೆಲ್ಲ ಹಾರ್ನ್ ಹಾಕೊಂಡು ಶಬ್ದ ಮಾಲಿನ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿಂದ ಸೈಡ್ ಕೇಳ್ತಾ ಇರ್ತದೆ, ಆ ಕಡೆ ಇನ್ನೊಂದು ಸೇತುವೆ ಮೇಲೆ ಲೈಟ್ ಸುಳ್ಳು ಹಾಕ್ತಾ ಹೋಗ್ತಾ ಇರ್ತದೆ, ಹೊಗೆ ಬೀಸ್ಕೊಂಡು ಹೋಗ್ತಾ ಇರ್ತದೆ. ಒಂದು ಕಡೆಯಲ್ಲಿ ಮಸೀದಿಯಲ್ಲಿ, ಮತ್ತೊಂದು ಕಡೆಯಲ್ಲಿ ಭಜನಾ ಮಂದಿರದಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಪ್ರಾರ್ಥನಾ ಮಂದಿರದಲ್ಲಿ, ಎಲ್ಲ ಕಡೆಯಿಂದ ಜೋರಾಗಿ ಮೈಕುಗಳಲ್ಲಿ ಹೋಗಬೇಕಾಗುತ್ತದೆ. ಎಲ್ಲ ಚಿತ್ರದಲ್ಲಿ ಕಾಣುತ್ತದೆ. ಆಗ ಒಬ್ಬ ದೊಡ್ಡ ತಲೆ ಮತ್ತು ಅದಕ್ಕಿಂತ ದೊಡ್ಡ ಬಾಯಿ ಇರುವ, ಅತ್ಯಂತ ಸಣ್ಣ ಸಪುರದ ಕೈಕಾಲುಗಳಿರುವಂತಹ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಆ ಸೇತುವೆಯ ಮೇಲೆ ನಿಂತು ಜೋರಾಗಿ ಗಿರಿಸಿದ. ಅವ ಗಿರಿಸುತ್ತಾ ಇರುವುದು ಏನಂತಂದ್ರೆ ಶಬ್ದ ಮಾಲಿನ್ಯವನ್ನು ತರಗೆಟ್ಟಿ. ಅದರಲ್ಲಿ ಇರುವ ಆಶ್ಚರ್ಯ ಏನಂದ್ರೆ ಸ್ವತಃ ಅಷ್ಟು ಶಬ್ದ ಮಾಲಿನ್ಯಗಳು ತರಿವಾಗ ಅವನ ಗಿರಿಸುವಿಕೆ ಕೂಡ ಒಂದು ಶಬ್ದ ಮಾಲಿನ್ಯವಾಗಿರೋರಿಗೆ ಸೇಮ್ ಒಂದು ಕಲೆ, ಒಂದು ಕಾರ್ಡು, ಅವು ಕಾರ್ಡು ಸಂಬಂಧ ಆ ಥರ ಕಾರ್ಡು ಅವುಗಳಿಗೆ ಕೊಡ್ಲಿಕ್ಕೆ ಒಂದು ಸಂದೇಶ. ಅದು ಬಹಳ ಮಹತ್ತರವಾದದ್ದು, ಬಹಳ ಶಕ್ತಿಶಾಲಿಯಾದದ್ದು. ನಾವೆಲ್ಲರೂ ಗಮನಿಸದ್ದನ್ನು ಅದನ್ನೇ ರವಿಕಾಣದ್ದನ್ನು ಕವಿಕಾಣ್ತಾನೆ ಅಂತ ಹೇಳೋದು. ನಾವು ಯಾರು ಗಮನಿಸದ ನಮ್ಮ ಸುತ್ತಮುತ್ತಿರುವಂತಹ ಸತ್ಯಗಳನ್ನು ಕವಿಗಳು, ಸಾಹಿತಿಗಳು, ಕಲಾವಿದರು ಕಾಣ್ತಾರೆ. ಅದನ್ನು ನಮ್ಮ ಮುಂದೆ ಬಹಳ ಶಕ್ತಿಶಾಲಿಯಾದ ಭಾಷೆಯಲ್ಲಿ ಮತ್ತು ರೂಪಕಗಳಲ್ಲಿ ಕಟ್ಟಿಕೊಡ್ತಾರೆ, ಎರೆಗಳಲ್ಲಿ ಕಟ್ಟಿಕೊಡ್ತಾರೆ, ಬಣ್ಣಗಳಲ್ಲಿ ಕಟ್ಟಿಕೊಡ್ತಾರೆ. ನಾವು ಅದರ ಅಭಿರುಚಿಯನ್ನು ಬೆಳೆಸಿಕೊಂಡಾಗ ಮುಳ್ಳಕ್ಕೂ ಮುಳ್ಳಿಗಿಂತಲೇ ಬಂದೆ ಅಂತ ಅರಿಸ್ಟಾಪ್ ಆಗಿದೆ. ಹೇಗೆ ಅಂದ್ರೆ ನಮ್ಮೊಳಗಿನ ಕೆಟ್ಟದ್ದು ನಾವು ಮುಳ್ಳನ್ನು ಹೇಗೆ ಮುಳ್ಳಿಗಿಂತ ತೆಗೆದೇವೋ ಹಾಗೆ ಮುಳ್ ನಮ್ಮ ಒಳಗೆ ಇರುವಂತಹ ನಮ್ಮ ಸಮಾಜದಲ್ಲಿರುವಂತಹ ಅನುಕುಡುಂಬಗಳನ್ನು ಮುಳ್ಳಿನಿಂದ ಮುಳ್ಳಿನ ಮುಳ್ಳನ್ನು ತೆಗೆಯುವಂತೆ ಕಿತ್ತು ಬಿಸಾಡೋದಕ್ಕೆ ಭಾರತೀಯ ಕಲಾವಿದರಿಗೆ ಸಾಧ್ಯವಾಗುತ್ತದೆ. ಪ್ಲೇಟೋ ಹೇಳಿದಕ್ಕಿಂತ ಅವರ ಮಾದರಿಯಾದಕ್ಕಿಂತ ಭಿನ್ನವಾಗಿ ಅಂತಹ ಒಂದು ಸಮಾನದಲ್ಲಿ ನಾವು ಇವತ್ತು ಇದ್ದೇವೆ. ನೀವು ಎಲ್ಲ ಸೇರಿ ಒಬ್ಬಾಕೆ ಬರಹಗಾರಿಕೆಯನ್ನು ಗೌರವಿಸಿದ್ದೀರಿ. ಅವರು ಬೆಳೆದ ಎಲ್ಲ ಕೃತಿಗಳನ್ನು ಕೂಡ ನೀವೆಲ್ಲರೂ ಓದಿರ್ತೀರಿ ಅಂತ ನಾನು ಭಾವಿಸಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಅವರು ಹೇಗೆ ನಮಗೆ ಶುಭ ಸಂದೇಶವನ್ನು ಕೊಡತಾರೋ ಅಂತಹ ಸಂದೇಶಗಳನ್ನು ನೀವು ಗೌರವಿಸಿದ್ದೀರಿ. ಅವರನ್ನು ನಾನು ಆರ್ಥಿಕವಾಗಿ ಅಭಿನಂದಿಸ್ತೇನೆ ಮತ್ತು ಗೌರವಿಸಿದ್ದಕ್ಕಾಗಿ ನಿಮ್ಮ ಒಟ್ಟು ಸಮಾಜವನ್ನು ಉತ್ತರಾಗಿಸಿದವರಲ್ಲಿ ಅಭಿನಂದಿಸ್ತೇನೆ. ಹಾಗೆ ಎಷ್ಟೋ ಮಂದಿಯನ್ನು ಇಲ್ಲಿ ಕರೆದು ಅಭಿನಂದನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇರಿಸಲಿಸಿದವರನ್ನು ಅಭಿನಂದಿಸಿದ್ದೀರಿ. ಈ ರೀತಿಯ ಅಭಿನಂದನೆ, ಈ ರೀತಿಯ ಪ್ರೋತ್ಸಾಹ ಒಂದು ಶ್ರೇಷ್ಠವಾದ ಜನಸಮುದಾಯಕ್ಕೆ ಮುಖ್ಯವಾದದ್ದು. ಅದು ಇನ್ನೂ ಕೂಡ ಮುಂದುವರಿಯಬೇಕು ಅಂತ ಹಾರೈಸ್ತಾ ನನ್ನನ್ನು ಇಲ್ಲಿ ಕೊಂಕಣಿ ಕೇವಲ ಅರ್ಥವಾಗುವ ಮಟ್ಟದಲ್ಲಿ ಮಾತನಾಡ್ತೇನೆ. ಮಾತನಾಡಲಿಕ್ಕೆ ಹೊರಟರೆ ನಿಮಗೆ ಕಷ್ಟ ಆಗ್ತದೆ. ಯಾಕಂದ್ರೆ ನಾನು ಅದರಲ್ಲಿ ಅದು ಕೋಯಿಂಟಿ ಅರ್ಥ ಚೆನ್ನಾಗಿರ್ತದೆ ಅಂತ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ.